ಸಾಂಪ್ರದಾಯಿಕ ಸಮಾಜದ ಬಹಳ ಸ್ಟ್ರಾಂಗ್ ಆಗಿದ್ದ ಕಾಲದಲ್ಲಿ ಹುಟ್ಟಿ ನೀವು ನಮ್ಮ ಬದುಕನ್ನು ಆ ಕಾಲದಲ್ಲಿ ರೂಪಿಸ್ಕೊಂಡು ನೀವು ಎದುರಿಸಿದ ಸವಾಲುಗಳು, ನೀವು ಅದನ್ನು ಮೀರಿ ನಿಂತದ್ದು ಹೇಗೆ ಅನ್ನೋದನ್ನು ಅಲ್ಲಿ ವಿವರಿಸ್ತೀರ?
ವಾಸ್ತವವಾಗಿ ಅಂಥ ಸವಾಲು ಏನೂ ನನಗೆ ಎದುರು ಆಗಲಿಲ್ಲ. ಸಾಂಪ್ರದಾಯಿಕ ಮನೆತನದಲ್ಲಿ ಹುಟ್ಟಿದ್ದು ನಿಜ, ಬೆಳೆದದ್ದು ನಿಜ, ಚಿಕ್ಕಂದಿನಲ್ಲಿ ಓವರ್ ಡೋಸೇಜ್ ಆಫ್ ರಿಲಿಜನ್ ಸಿಕ್ಕಿದ್ದು ನಿಜ. ಆದರೆ ಮನೆಯಲ್ಲಿ ಇದ್ದ ಪರಿಸರ ಹೇಗಿತ್ತಂದರೆ ಒಂದು ತರಹದ ಸಮನ್ವಯ ದೃಷ್ಟಿ. ಸಹಪಂಕ್ತಿ ಭೋಜನವನ್ನು ನಮ್ಮ ಮನೆಯಲ್ಲಿ ಅವಿಭಕ್ತ ಕುಟುಂಬ, ಮುತ್ತಜ್ಜ, ತಂದೆ, ಚಿಕ್ಕಪ್ಪ, ಅವರ ಹಿಂಡಂದಿರು ಅಂದರೆ ನನ್ನ ತಾಯಿ ಮತ್ತು ಚಿಕ್ಕಮ್ಮ, ಮತ್ತು ನಾಲ್ಕು ಜನ ವಿಧವೆ ಅಜ್ಜಿಯಂದಿರು, ಒಬ್ಬರು ಅಜ್ಜಿಯವರ ತಂಗಿಯಂದರು, ಎಲ್ಲ ಇದ್ದಲ್ಲಿ ಕೂಡ ಅವರು ತಳೆದಿದ್ದ ಧೋರಣೆ, ಈ ಆಚಾರ ವಿಚಾರಗಳು ವೈಯಕ್ತಿಕ, ಸಾರ್ವಜನಿಕವಾಗಿ ಅದನ್ನು ಹೇರತಕ್ಕದ್ದಲ್ಲ. ಮಡಿಕೇರಿಯ ಪರಿಸರವೂ ಹಾಗೇ ಇತ್ತು. ನಾನು ಹುಟ್ಟಿ ಹೋದ ಶಾಲೆಯಲ್ಲೂ ಅದೇ ರೀತಿ ಇತ್ತು. ಅದರಿಂದ ಈ ಜಾತಿ ಸಮಸ್ಯೆ ಆಗಲಿ, ಆಚಾರ ವಿಚಾರದ ಸಮಸ್ಯೆ ಆಗಲಿ, ಅದೇನು ಬಂದದ್ದಿಲ್ಲ. ಅದರಿಂದ ಅಲ್ಲಿ ಸವಾಲು ಏನು ಎದುರಾಗಲಿಲ್ಲ. ಆದರೆ ನನಗೆ ಹಾಗಾಗಿ ಸಾಂಪ್ರದಾಯಿಕವಾಗಿ ಉಪನಯನ ಮಾಡಿದರು, ವೇದಾಭ್ಯಾಸ ಮಾಡಿದರು, ಎಲ್ಲ ಆಯಿತು. ಇತ್ತೀಚೆಗೆ ಶಾಲೆಯಲ್ಲೂ ಹೋದೆ. ಅಲ್ಲಿ ವಿಜ್ಞಾನ, ಗಣಿತ, ಸಾಹಿತ್ಯವೆಲ್ಲ ಬಹಳ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಓದಿದ್ದಾಯಿತು ಪುಸ್ತಕಗಳನ್ನೆಲ್ಲ. ಆಗ ಒಂದು ಪ್ರಶ್ನೆ ಮನದೊಳಗೆ ಎಲ್ಲರಿಗೂ ಬರುವಂತೆ ನನಗೂ ಬಂತು. ಈ ಮಂತ್ರದ ಅರ್ಥವೇನು? ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯ ಕೃತ ಅಂತ ಹೇಳ್ತಾರೆ. ಏನಿದ್ರ ಅರ್ಥ? ಇಲ್ಲಿ ಬ್ರಾಹ್ಮಣ ಪದದ ಅವಶ್ಯಕತೆ ಏನು? ಇಂಥ ಪ್ರಶ್ನೆಗಳು ಸಹಜವಾಗಿ ಬರುತ್ತದೆ, ಯಾರಲ್ಲೂ ಬರಬೇಕಾದದ್ದು ಯೋಚನೆ ಮಾಡುವನಲ್ಲಿ, ಅದು ಶಾಲೆಯಲ್ಲಿ ವಿದ್ಯಾ ಕಲಿಯುವಾಗ. ಹಿಂದೆ ಅದಕ್ಕೆಲ್ಲ ಉತ್ತರ ಹೇಳೋರು ಇದ್ದರು. ಆದರೆ ನಾನು ಓದುವ ದಿವಸಗಳಲ್ಲಿ ಒಂದು ತರಹದ ಶಿಸ್ತು ಬಂದಿತ್ತು. ಹೇ, ಅಂಥ ಅರ್ಥ ಎಲ್ಲ ಕೇಳಬಾರದು ಅಂತ ನಮಗೆ ವೇದ ಪಾಠ ಮಾಡ್ತಾ ಇದ್ದ ಗುರುಗಳು ಅಪ್ಪಣೆ ಮಾಡಿದರು. ಇದು ಒಂಥರದ ಪ್ರತಿಭಟನೆ ಬರುತ್ತೆ, ಯಾರಲ್ಲೂ ಅರ್ಥ ಗೊತ್ತಿಲ್ಲದೆ ಯಾಕೆ ಬಾಯಿಪಾಠ ಹೇಳಬೇಕು ನಾನು, ಹೀಗೆ ಬಂತು. ಜೊತೆಗೆ ಒಂದು ಸ್ವಲ್ಪ ಅವಮಾನವೂ ಆಯಿತು. ಈ ವೇದ ಮಂತ್ರವನ್ನೆಲ್ಲ ನಾನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾ ಇದ್ದದ್ರಿಂದ, ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಇದ್ದದ್ರಿಂದ, ನಮ್ಮ ಊರಿನಲ್ಲಿ ಆ ಕೊಡವರ ಮನೆ, ಕೊಡವರು ಅಂದರೆ ಜನರಲ್ ಕಾರ್ಯಪ್ಪನವರು, ಅವರೆಲ್ಲ ಕೊಡವರು, ನಾವೆಲ್ಲ ಕೊಡಗರು, ಕೊಡಗಿನವರು. ಅವರು ಏನಾಯಿತು, ಸತ್ಯನಾರಾಯಣ ಪೂಜೆಗೆ ನನ್ನನ್ನು ಕರೀತಾ ಇದ್ದರು. ಅಪ್ಪನ ಮುಖ್ಯನ ಆಡಳಿತ ಸರಿ, ಕಳಿಸ್ತಾ ಇದ್ದರು. ಏನು 10 ವರ್ಷ 12 ವರ್ಷ ಇರ್ಬೋದು, ಸತ್ಯನಾರಾಯಣ ಪೂಜೆಯನ್ನು ಮಾಡುವಾಗ ಅವರೇನು ಮಾಡ್ತಾರೆ, ಕೊಡವರ ಮಕ್ಕಳು, ನನ್ನ ವಯಸ್ಸಿನವರು, ನನ್ನ ಕ್ಲಾಸ್ಮೇಟುಗಳೆಲ್ಲ ಸ್ವಲ್ಪ ಗೇಲಿ ಮಾಡ್ತಾರೆ. ಗೇಲಿ ಮಾಡುವಾಗ ಇಲ್ಲಿ ಬಂದು ನನ್ನ ಕಾಲು ಹಿಡಿತಾರೆ, ಅಲ್ಲಿ ಬಂದು ಗೇಲಿ ಮಾಡ್ತಾರೆ. ಒಂಥರದ ನನ್ನ ಅಸ್ಮಿತೆ ಅಂತ ಹೇಳ್ತಿರಲ್ಲ, ಪ್ರೈಡ್, ಅದಕ್ಕೆ ಒಂಥರ ಬರೆ ಕಾಸಿದಾಗ ಆಯಿತು. ಕಳಶಪ್ರಾಯವಾಗಿ ಏನಾಯಿತು, ಅಲ್ಲೆಲ್ಲ ದಕ್ಷಿಣ ಕೊಡೋರು, 5 ರೂಪಾಯಿ ದೊಡ್ಡ ಹಣ. ಆಗ ಆ 5 ರೂಪಾಯಿನ ನಮ್ಮ ಅಪ್ಪ ಟ್ರಾವಂಕೋರ್ ನ್ಯಾಷನಲ್ ಆ್ಯಂಡ್ ಕೊಯ್ಲನ್ ಬ್ಯಾಂಕ್ ಲಿಮಿಟೆಡ್ ಅಂತ ಇತ್ತು, ಅದರಲ್ಲಿ ಅದನ್ನು ಹಾಕಿಬಿಟ್ರು. ನನ್ನ ಹೆಸರನ್ನೆಲ್ಲ ಹಾಕಿದರು, ಅವರೇನು ಕಸ್ಕೊಳ್ಳಿಲ್ಲ, ಅಲ್ಲಿ ಹಾಕಿದರು, ಎಚ್ಚರಿಕೆಯಿಂದ ನೋಡಿಕೊಂಡ್ರು. ಹೀಗೆ ಒಂದು 40-50 ರೂಪಾಯಿ ಆಯಿತು, ಅದು ಎಷ್ಟೋ ಪೂಜೆಗಳು. ಒಂದು ದಿವಸ ಆ ಬ್ಯಾಂಕು ದಿವಾಳಿ, ನನ್ನ ಹಣ ಹೋಯಿತು. ಅದು ಫೈನಲ್ ಸ್ಟ್ರೋಕ್. ನನ್ನ ಹಣವನ್ನು ಕಾಪಾಡಿಕೊಳ್ಳೋಕ್ಕಾಗದಂಥ ಈ ದೇವರು ಏನು ದೇವರು. ಅಷ್ಟೊತ್ತಿಗೆ ಹೈಸ್ಕೂಲ್ ಓದಿ ಮುಗಿದಿತ್ತು, ಮಂಗಳೂರಿಗೆ ಹೋದೆ ಕಾಲೇಜಿಗೆ. ಹಾಂ, ದಿ ಫಸ್ಟ್ ಥಿಂಗ್ ಶನಿವಾರವನ್ನು ಕಿತ್ತೋಗೆ, ಆಮೇಲೆ ದೇವಸ್ಥಾನ ಇತ್ಯಾದಿಗಳೆಲ್ಲ ಹೋಗತಕ್ಕದ್ದಲ್ಲ. ಹಾಗಾದ್ರೆ ಏನು ಮಾಡಬೇಕು, ಒಳ್ಳೆಯ ಮನುಷ್ಯನಾಗಿರಬೇಕು. ನಿಸರ್ಗ ಅಷ್ಟು ವಿಜ್ಞಾನ ಓದಿರ್ತೇವೆ ನೋಡಿ, ವಿಜ್ಞಾನದ ಕಡೆಗೆ ಮನಸ್ಸು ಒಲಿಯಿತು. ಜೀವನದಲ್ಲಿ ನಾವು ಒಳ್ಳೆಯ ಮನುಷ್ಯರಾಗಿರೋದು ಬಹಳ ಮುಖ್ಯ. ದಾರಿಗಳು ಹಲವಿರುತ್ತವೆ, ಒಂದೊಂದು ಜಾತಿಯವರದ್ದು ಒಂದೊಂದು ಇರ್ತದೆ, ಅದನ್ನು ನಾವು ಗೇಲಿ ಮಾಡೋದಲ್ಲ, ಗೌರವ ಕೊಡೋಣ. ಸಮಾಜಕ್ಕೆ ನಾವು ಪಿಡುಗಾಗಬಾರದು. ಇಂಥದ್ದು ತನ್ನಿಂದ ತಾನೇ ಅನುಭವದಿಂದ, ನಡವಳಿಕೆಯಿಂದ, ಇತರರನ್ನು ಚಿಕಿತ್ಸಕವಾಗಿ ನೋಡೋದ್ರಿಂದ ಬರುತ್ತೆ. ಯಾರಿಗೂ ಬರುತ್ತೆ, ಇದರಲ್ಲೇನು ವಿಶೇಷವಾದ್ದಿಲ್ಲ. ನಾನು ತಮಾಷೆ ಹೇಳೋದುಂಟು, ಹೀಗೆ ಮಡಿಕೇರಿಯ ಒಂದು ಸೀಮಿತ ವಾತಾವರಣದಿಂದ ಹೊರಗೆ ಹೋದಾಗ ಸಿದ್ಧಾರ್ಥ ಬುದ್ಧನಾದ, ಈಗೆಲ್ಲ ತಮಾಷೆಗಳು. ಇಲ್ಲಿ 2 ಮೂಲಗಳಿಂದ ನನಗೆ ಪ್ರೇರಣೆ ಬಂದವು. ಒಂದು, ಹೈಸ್ಕೂಲ್ನಲ್ಲಿ ಕನ್ನಡವನ್ನು ಕಲಿಸ್ತಾ ಇದ್ದಂಥ ಉಪಾಧ್ಯಾಯರವರ BSc B.Ed. ಜಿ ಎಸ್ ಕೇಶವಾಚಾರ್ಯರು ಅಂತ, ಅವರು ಕ್ಲಾಸ್ನಲ್ಲಿ ಕನ್ನಡವನ್ನು ವಿಜ್ಞಾನ ರೀತಿಯಲ್ಲಿ ಬೋಧಿಸ್ತಾ ಇದ್ದರು. ಅಷ್ಟು ಚೆನ್ನಾಗಿ ಹಾಡ್ತಿದ್ರು, ಹೇಳ್ತಿದ್ರು, ಕನ್ನಡದಲ್ಲಿ ಒಳ್ಳೆ ಗಟ್ಟಿ ನೆಲ ಹಾಕಿದರು. ಮನೆಯಲ್ಲಿ ಹಾಗೂ ಭಾರತ ವಾಚನ ಇತ್ಯಾದಿಗಳೆಲ್ಲ ನಿರಂತರ, ರಾಮಾಯಣ ಮಹಾಭಾರತ ಎಲ್ಲ ನಿರಂತರ ದಾಸೋಹವಾಗಿದ್ದವು. ನಮ್ಮ ಅಜ್ಜಿಯಂದರು ಹಾಡ್ತಿದ್ರು, ತಾಯಿ ವಿವರಣೆ ಹೇಳ್ತಿದ್ರು. ಇದೆಲ್ಲ ಬರುವಾಗ ನಿಮ್ಮ ಮನಸ್ಸು ಏನಾಗುತ್ತೆ ಅಂದರೆ, ಈ ಸಾಮಾನ್ಯ ವಿವರಗಳಿಂದ ಆಚೆಗೆ ಅತೀತವಾದ ಮೌಲ್ಯಗಳ ಕಡೆಗೆ ಹೋಗುತ್ತೆ. ನಮಗೆ ಹೈಸ್ಕೂಲ್ನಲ್ಲಿ ಸೈನ್ಸ್ ಕಲಿಸಿದವರು ಎ ಪಿ ಶ್ರೀನಿವಾಸರಾವ್ ಅಂತ, ಈಗೆಲ್ಲ ಅವರ ಪ್ರಾತಸ್ಮರಣೀಯರು, ಅವರ ಸೈನ್ಸನ್ನು ನಮ್ಮಲ್ಲಿ ಪ್ರೇರಣೆ ಉದಯಿಸುವಂತೆ ಹೇಳ್ಕೊಡ್ತಾ ಇದ್ರು. ನ್ಯೂಟನ್ ಬರೇ ಗುರುತ್ವಾಕರ್ಷಣೆಯನ್ನು ಅದು ಆವಿಷ್ಕರಿಸಿದ್ದಲ್ಲ, ಅವನಿಗೆ ಪ್ರೇರಣೆ ಏನು ಬಂತು, ಹಿಂದಿನ ಕಥೆ ಏನು, ಇದನ್ನೆಲ್ಲ ಅದ್ಭುತವಾಗಿ ಮಾಡುವಾಗ ನಮ್ಮಲ್ಲಿ ನಾನು ಯಾವಾಗ ನ್ಯೂಟನ್ ಹಾಗಾದೇನು ಅಂತ ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಬರ್ತಾ ಇತ್ತ ಒಂದು ಹೊಳಹೋಗಳು. ಅದು ಹೆಚ್ಚು ಮಾಡೋದಕ್ಕೆ ಬಹುಶಃ ಅವಕಾಶ ಇರಲಿಲ್ಲ, ಅಥವಾ ನಮ್ಮ ಸರಕೆ ಕಡಿಮೆ ಇರ್ಬೋದು. ಕಾಲೇಜಿಗೆ ಹೋದಾಗ ಎಲೋಶಸ್ ಕಾಲೇಜ್ ಮಂಗಳೂರು, ಅಲ್ಲಿ ಪೂರಕವಾಗಿ 100 ಜನ ಮಹಾವಿದ್ವಾಂಸರು ನಮಗೆ ಫಿಸಿಕ್ಸ್ ಹೇಳ್ಕೊಡೋಕ್ಕೆ ಬಂದರು. ನಾರಾಯಣ ಹೊಳ್ಳರು, ಆಮೇಲೆ ಮ್ಯಾಥಮೆಟಿಕ್ಸಿಗೆ ಬಂದರು ಕೃಷ್ಣಮೂರ್ತಿಯವರು, ಕನ್ನಡಕ್ಕೆ ಬಂದರು ಪಂಡಿತ ಮುಳಿಯ ತಿಮ್ಮಪ್ಪಯ್ಯನವರು. ಇನ್ನೇನು ಬೇಕು? ಪಂಗುಂ ಲಂಘಯತೆ ಗಿರಿಂ, ಮೊದಲೇ ಕಪಿ, ಜೊತೆಗೆ ಇಂಥದ್ದೆಲ್ಲ ಪರಿಸರ ಸಿಕ್ಕಿದ ಕೂಡಲೇ ಹರಿಯಾಗಿಬಿಟ್ಟ ಗಿರಗಿ. ಅಷ್ಟೊತ್ತಿಗೆ ಕಥೆಗಳನ್ನು ಬರದೆ ಕೊಡಗಿನ ಆವರಣಗಳನ್ನು ಹಿಡ್ಕೊ ಮೊದಲು ಪದ್ಯ ಬರದೆ, ಮೊದಲು ಬರೆದದ್ದು ಪದ್ಯ, ಯಾಕೆಂದರೆ ಕುವೆಂಪು ಅವರ ಪ್ರಭಾವ ಆ ಪ್ರಾಸ ತ್ರಾಸ ಅಂತ ಹೇಳ್ತಾ ಇರುತ್ತೆ ಅದನ್ನೆಲ್ಲ ಇಟ್ಕೊಂಡು ಮಾಡಿದ್ದಾಯಿತು. ಸಮಕಾಲೀನವಾಗಿ ನಾನು ದೊಡ್ಡ ಬಾಲವಿಲ್ಲದ ಕಪಿಯಾಗಿದ್ದೆ. ಅಲ್ಲಿಂದ ಮುಂದೆ ಬರುವಾಗ ಈ ಭಾವನೆಗಳೆಲ್ಲ ಬಂದವು, ಕಥೆಗಳನ್ನು ಬರೆದೆ. ಅಂದಿನ ಪತ್ರಿಕೆಗಳಾದ ಜಯಂತಿ, ಜೀವನ, ಜಯ ಕರ್ನಾಟಕ, ಕರ್ಮವೀರ ಇದರಲ್ಲ ಪ್ರಕಟ ಆಗ್ತಾ ಇತ್ತು ಅಲ್ಲಿ ಇಲ್ಲಿ. ಆಗ ಪೆನ್ನೇಮ್ ಇಟ್ಕೊಂಡಿದ್ದೆ, ಕನ್ನಡ ಕುವರ ಅಂತ. ಅದು ಮುಗೀತು, ಕಾಲೇಜು ಓದಿ ಆಯಿತು. ಕ್ರಿಶ್ಚಿಯನ್ ಕಾಲೇಜಿಗೆ ಹೋದೆ, ಅಲ್ಲಿ ಬಾಗಲೋಡಿ ದೇವರಾವ್ ಅನ್ನುವಂಥ ಒಬ್ಬರು ಜೀನಿಯಸ್ ಇಂಡಿಯನ್ ಫಾರಿನ್ ಸರ್ವಿಸ್ನಲ್ಲಿದ್ದರು, ಖುಷಿ ಹರಿದಾಸ್ ಭಟ್ಟ, ಅವರದೆಲ್ಲ ಸಂಘ ಸಿಕ್ಕುವಷ್ಟೊತ್ತಿಗೆ ನಾವು ಸಾಹಿತ್ಯದಲ್ಲಿ ದಂಬರಾಟ ಮಾಡಿದ್ದು ಮಾಡಿದ್ದೆ. ಅವರು ಬರೀವರು, ನಾನು ಸೇವಾ ನಮಿರಾಜವಲ್ಲ ಅಂತಿದ್ದರು ಕಥೆಗಾರರು. ಹೇಗೇ ನಡೀತಾ ಇದ್ದು ಮಂಗಳೂರಿನಲ್ಲಿ ಮದುವೆಯಾಗಿ ಮನೆ ಮಾಡಿದ್ದಾಯಿತು. ಎಲೋಶಸ್ ಕಾಲೇಜಿನಲ್ಲಿ ಲೆಕ್ಚರರ್, ನಮ್ಮ ಗುರುಗಳು ಹೇಳಿದ ರೀತಿಯಲ್ಲಿ. ಆಗ ಇಂಗ್ಲೀಷ್ನಲ್ಲಿ ಮಾಧ್ಯಮ, ಇಂಗ್ಲೀಷೆಲ್ಲ ಗಟ್ಟಿಯಾಗಿತ್ತು, ಒಳ್ಳೆ ಫೌಂಡೇಶನ್ ಇತ್ತು. ಹುಡುಗರು ಹೆಚ್ಚು ಕಡಿಮೆ ನನಗೇನು 21 ವರ್ಷ 22 ವರ್ಷ, ಹುಡುಗರಿಗೆ 15-16. ನಮ್ಮ ಜೊತೆಯವರು ಪರಮ ಬುದ್ಧಿವಂತರು, ಮಂಗಳೂರು ಕಾಲೇಜಿನಲ್ಲಿ ಬರ್ತಾ ಇದ್ದವರು ವಿದ್ಯಾರ್ಥಿಗಳು. ಅಲ್ಲಿ ಮಾಡುವಾಗ ಇದೇ ಧಾಟಿಯನ್ನು ಅನುಸರಿಸಿದೆ. ಯಾವುದು ಪ್ರೇರಣೆ ಏನು ಮತ್ತು ನ್ಯೂಟನ್ ನನಗಾಗಲಿ ಅಥವಾ ಇವರಿಗೆ ಗುರುತ್ವಾಕರ್ಷಣೆ ಆಯಿತು ಫರ್ಮಾನಿಗಾಗಲಿ, ಇಂಥದ್ದೆಲ್ಲ ಕೂತ್ಕೊಂಡು ಕ್ಲಾಸ್ನಲ್ಲಿ 5 ಮಿನಿಟ್ ಬೋಧನೆ ಕೊಟ್ಟು ಮತ್ತೆ ನೀವೆಲ್ಲ ಆ ರೀತಿ ಮೇಲೆ ಬರಬೇಕು ಅಂತ ಹೇಳುವಾಗ ಕಲ್ತ್ಕೊಂಡೆ. ನಕ್ಷತ್ರಗಳ ಬಗ್ಗೆ ಅಂತೂ ಕಥೆಗಳನ್ನೇ ಹೇಳ್ತಾ ಇದ್ದೆ. ನಕ್ಷತ್ರಗಳನ್ನು ತೋರಿಸ್ತಿರೋ ಆಕಾಶದಲ್ಲಿ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು. ಆಗ ನಾನು ನೋಡಿರಲಿಲ್ಲ ಅಂತ ಜ್ಞಾನೋದಯವಾಯಿತು. ಹೀಗೆ ವಿದ್ಯಾರ್ಥಿಗಳಿಂದ ನಾನು ಕಲಿತೆ, ನಾನು ವಿದ್ಯಾರ್ಥಿಗಳಿಗೆ ಕಲಿಸಿದ್ದಲ್ಲ. ಈಗ ಮದುವೆಯಾಗಿ ಮನೆ ಮಾಡುವಾಗ ದುಡ್ಡು ಸಾಕಾಗ್ತೈತಲ್ಲ, 100 ರೂಪಾಯಿ ಸಂಬಳ, ಮನೆ ಬಾಡಿಗೆ ಅದನ್ನ ಹೇಳ್ಕೊಟ್ಬಿಟ್ಟು ಮತ್ತೆ ಏನು ಮಾಡಬೇಕು? ಸಾಕಾಗಲ್ಲ, ಅಪ್ಪನಿಂದ ಕೇಳತಕ್ಕದ್ದಲ್ಲ, ಮಾವನಿಂದ ಬೇಡತಕ್ಕದ್ದಲ್ಲ, ಹಾಗಾದ್ರೆ ಏನು ಮಾಡಬೇಕು? ಅಲ್ಲಿಂದ ಒಂದು ಲೇಖನ ಬರೆದೆ, ಸರಿ ಕರಿ ಓದಿ ಹೇಳಿದೆ, ಚೆನ್ನಾಗಿದೆ ಅಂತ ಹೇಳಿದರು ಜನಪ್ರಿಯ ಧಾಟಿಯಲ್ಲಿ. ಆ ದಿವಸಗಳಲ್ಲಿ ಕರ್ಮವೀರ ಇದ್ದದ್ದು ಅಂಜಿ ಅಳಕೆ ಕಳಿಸಿದೆ, ಕಸದ ಬುಟ್ಟಿಗೆ ಹಾಕ್ತಾರೆ ಅಂತ ನಾನು ನಂಬಿಕೊಂಡಿದ್ದೆ. ಆದರೆ ಒಂದು ಸೈನ್, ಒಂದು ಪಾವೆಂ, ನಿಮ್ಮ ಈ ಹೊಸ ಪ್ರಯೋಗ ಚೆನ್ನಾಗಿದೆ, ಸಾಹಿತ್ಯವನ್ನು ವಿಜ್ಞಾನದ ಜೊತೆಯಲ್ಲಿ ಸೇರಿಸಿ ಜನರಿಗೆ ಅದನ್ನು ಆಪ್ಯಾಯಮಾನವಾಗುವಂತೆ ಪ್ರಯತ್ನ ಮಾಡಿದ್ದೀರಿ, ಬರಿತಾ ಇರಿ. ಮುದ್ರಣವಾಯಿತು, 5 ರೂಪಾಯಿ ಬಂತು ಆ ದಿವಸಗಳಲ್ಲಿ. ಅಷ್ಟೊತ್ತಿಗೆ ಇನ್ನೊಬ್ಬರು ಮಿತ್ರರು ಬಂದರು, ನಿಮ್ಮ ಕಥಾ ಸಂಕಲನವನ್ನು ನಾನು ಪಬ್ಲಿಷ್ ಮಾಡ್ತೇನೆ, ದಯವಿಟ್ಟು ಕೊಡಿ. ಕೊಟ್ಟೆ, ಪ್ರಿಂಟ್ ಮಾಡಿದರು, ಪಬ್ಲಿಷ್ ಆಯಿತು. ಯಾವುದೋ ಅಜ್ಜಿ ಪುಣ್ಯ ಅಂತ ಹೇಳ್ತೇವೆ ಅನ್ನೋ ತಮಾಷೆಗೆ ಅದು ಟೆಕ್ಸ್ಟ್ ಬುಕ್ ಆಯಿತು, ನಾನ್ ಡಿಟೇಲ್ ಪುಸ್ತಕ ಆಯಿತು, ಒಂದಿಷ್ಟು ದುಡ್ಡು ಬಂತು. ಹೇಗೆ ನಡೀತು? ಮತ್ತೆ ಹಿಂತಿರುಗಿ ನೋಡಲಿಲ್ಲ. ಖಂಡಿತ ಇದೆ ಇತ್ತು ಅದು. ಹೀಗೆ ಅದರ ವಿಕಾಸ ಹೇಗಾಯಿತು? ನಾನು ಬೆಂಗಳೂರಿಗೆ ಯಾವಾಗ 65ನೇ ಇಸವಿಗೆ ವರ್ಗವಾಗಿ ಬಂದೆ. ಕಾಲೇಜಿನಲ್ಲಿ ಲೆಕ್ಚರರ್ ಮ್ಯಾಥಮೆಟಿಕ್ಸು. ಈ ಅಷ್ಟೊತ್ತಿಗೆ ಆಕಾಶ ಯೋಗ ಬರ್ತಾ ಇತ್ತು. ನಾನು ಇದ್ದದ್ದು 65, 69ಕ್ಕೆ ಇದು ಒಬ್ಬ ಮನುಷ್ಯನಿಗೆ ಪುಟ್ಟ ಹೆಜ್ಜೆ, ಆದರೆ ಮನುಕುಲಕ್ಕೆ ಹನುಮಂತ ಲಂಘನ ಅಂತ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳಿದ. ಅದರ ಪೂರ್ವಭಾವಿ ಸಿದ್ಧತೆ ಇರುವಾಗ ನನ್ನ ಸಬ್ಜೆಕ್ಟು ಅದೇ, ಆಸ್ಟ್ರಾನಮಿ, ಮ್ಯಾಥಮೆಟಿಕ್ಸು, ಫಿಸಿಕ್ಸು, ವಾಟ್ ಯು ಕಾಲ್ ಪ್ಯೂರ್ ಫಿಸಿಕಲ್ ಸೈನ್ಸಸ್ ಎಲ್ಲ ಓದ್ತಾ ಇದ್ದೆ. ಇಂಟರ್ನೆಟ್ಟಲ್ಲಿ ಇತ್ತಿಲ್ಲ, ಸೈಂಟಿಫಿಕ್ ಅಮೇರಿಕನ್ನೇ ಸಬ್ಸ್ಕ್ರೈಬ್ ಮಾಡಿ ತಂದು ಓದೋದು, ಈ ರೀತಿ ಮಾಡುತ್ತೆ, ಹುಡುಗರಿಗೆ ಹೇಳೋದು, ಭಾಷಣಕಾರದಲ್ಲಿ ಹೋಗೋದು, ಈ ರೀತಿ ಎಲ್ಲ ರೂಪಿಸುತ್ತೆ, ಭಾವನೆಗಳು ಸ್ಪಷ್ಟವಾಗುತ್ತವೆ. ಹೀಗೆ ಸನ್ನಿವೇಶ ಬೆಳೆದಾಗ ನನ್ನ ಹೆಸರು ತುಂಬ ಚಲಾವಣೆಗೆ ಬಂತು. ಕೆಲಸದಿಂದ ಬೇರೆ ಯಾವುದೇ ನೋ ಲಾಬಿಂಗ್, ಅದು ಬಂದಾಗ ವಿಶ್ವಕೋಶದ ಯೋಜನೆ ಮೈಸೂರಿನಲ್ಲಿ ಇತ್ತಂತೆ. ನನಗೆ ಅದು ಯಾವುದೂ ಗೊತ್ತಿತ್ತಿಲ್ಲ. ನನ್ನ ಕೆಲಸ ಆಯಿತು, ನಾನಾಯಿತು, ಖುಷಿಯಲ್ಲಿದ್ದೆ. ಜವರೇಗೌಡರೇ ಬಂದರು ನನ್ನ ಕಾಲೇಜಿನ ಕೊಠಡಿಗೆ. ಕಾಲೇಜ್ ಜವರೇಗೌಡರ ಹೆಸರು ಕೇಳಿದ್ದೇನೆ, ನೋಡಿತ್ತಿಲ್ಲ, ಓದಿತ್ತಿಲ್ಲ. ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಭಾಳ ದೊಡ್ಡ ಹೆಸರು. ಬಂದರು, ಹುಡುಕಿ ಬಂದರು, ಆ ಮನುಷ್ಯನ ದೊಡ್ಡತನ ನೋಡಿ. ಎಲ್ಲಿ ನಮಗೆ ಕೆಲಸ ಆಗುತ್ತೆ ಅಂತ ಭರವಸೆ ಉಂಟು, ಅದನ್ನು ನಾವು ಹೋಗಿ ಕರಿಬೇಕು ಹೊರತು ಅಪ್ಲೈ ಮಾಡಿ ಅಂತ ಮಾಡೋದಲ್ಲ. ಅವರು ಬಂದರು, ಇದರ ಕಷ್ಟಗಳನ್ನೆಲ್ಲ ಹೇಳಿದರು. ನೀವು ಬಂದು ವಿಜ್ಞಾನ ಸಂಪಾದಕರಾಗಿ ಇದನ್ನು ನಡೆಸಿಕೊಡಬೇಕು, ನಿಮ್ಮ ಬಗ್ಗೆ ನಮಗೆ ಪೂರ್ಣ ಭರವಸೆ ಇದೆ, ಶಿವರಾಮ ಕಾರಂತ ಹೇಳಿದ್ದಾರೆ, ಹರಿದಾಸ ಭಟ್ರು ಹೇಳಿದ್ದಾರೆ, ಲಕ್ಷ್ಮಣ್ ರಾಯರು ಹೇಳಿದ್ದಾರೆ, ಗ್ಯಾಲಾಕ್ಸಿ ಆಫ್ ನೇಮ್ಸ್ ಅದ್ಭುತವಾಗಿದೆ. ಆಯಿತು, ನಿಮ್ಮ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ಬಂದೆ ಮತ್ತು ಹಿಂತಿರುಗಲಿಲ್ಲ. ಪಾಯಿಂಟ್ ಏನಂದರೆ, ಅವರು ಎಷ್ಟು ಉದಾರಿಗಳು, ಆ ಕೆಲಸವೂ ಅಷ್ಟೇ ಆಕರ್ಷಕವಾಗಿತ್ತು. ಹೇಗೆ ಈ ಸವಾಲುಗಳನ್ನು ಎದುರಿಸಿದೆ ಅಂತ ಕೇಳ್ಬೋದು. ನಾನು ಆ ಲೇಖನಗಳನ್ನು ಬರೆಯಲಿಲ್ಲ, ಹೆಚ್ಚು ಸುಮಾರೆಲ್ಲ ಬರೆದಿದ್ದೇನೆ, ಪುನಾರೂಪಿಸಿದ್ದು ಉಂಟು. ಆದರೆ ಸಂಪಾದನೆ, ಎಡಿಟಿಂಗ್, ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಇಟ್ಟುಕೊಳ್ತೇವೆ, ಇಂಗ್ಲೀಷ್ನಲ್ಲಿ ಬೇಕಾದ ರೆಫರೆನ್ಸ್ ವರ್ಕ್ಸ್ ಇವೆ ಅದನ್ನ ಇಟ್ಟುಕೊಳ್ತೇವೆ, ಮೂಲ ಒಬ್ಬರಿಂದ ಅಥಾರಿಟಿಯನ್ನು ಕೇಳ್ತೇವೆ. ಫಿಸಿಕ್ಸ್ನಲ್ಲಿ ಫಿಸಿಸಿಸ್ಟು ಅಂದರೆ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿರೋ ಇಂಥವ್ರು, ಬರವಣಿಗೆ ಅಭ್ಯಾಸ ಇರೋರನ್ನ ಕರೆಸ್ತೇವೆ, ಇಂಗ್ಲೀಷ್ನಲ್ಲಿ ಬೇಕಾದ್ರೆ ಬರೆದುಕೊಡಿ ಅಂತ ಹೇಳ್ತೇವೆ. ಈ ಮೂಲದ್ರವ್ಯ ಅಲ್ಲಿಂದ ತರಿಸ್ತೇವೆ. ಆಫೀಸ್ ವ್ಯವಸ್ಥೆ ಚೆನ್ನಾಗಿದೆ. ತಗೊಂಡ್ಬಿಟ್ಟು ಅದಕ್ಕೆ ಒಂದು ಫಾರ್ಮೆಟ್ ಇದೆ ವಿಶ್ವಕೋಶಕ್ಕೆ, ಆ ಸ್ಟ್ಯಾಂಡರ್ಡೈಸ್ಡ್ ಟೆಕ್ನಿಕಲ್ ಟರ್ಮ್ಸ್ ಬೇಕು. ಟೆಂಪರೇಚರ್, ಉಷ್ಣತೆ, ಹೀಟ್, ಉಷ್ಣ ಇದೆಲ್ಲ ಅನಿವಾರ್ಯತೆ, ನಮ್ಮ ಡಿಸಿಪ್ಲಿನಿಂದ ನಮಗೆ ಬರ್ತದೆ. ಅದನ್ನೆಲ್ಲ ಮೊದಲೇ ಪಟ್ಟಿ ಇಟ್ಟುಕೊಂಡು, ಆಗ ದಿವಸಗಳಲ್ಲಿರುವಂಥ ಒಂದು ಪಾರಿಭಾಷಿಕ ಪದಕೋಶವೂ ಇರಲಿಲ್ಲ. ಎಲ್ಲ ಮಾಡಿಕೊಂಡು, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್, ಮಾಡ್ತಾ ಬರೀತಾ ದಾರಿ ಗೊತ್ತಾಗುತ್ತೆ, ನಡೆದಂಥ ದಾರಿ ಉತ್ತಲ್ಲಿ ದಾರಿ ಅಲ್ಲಿರುತ್ತೆ. ಅಲ್ಲಿ ಕೆಲವು ಸ್ವಾರಸ್ಯಕರ ವಿಷಯಗಳು ತಮಾಷೆಯಾಗಿವೆ. ಗಣಕದ ಬಗ್ಗೆ ಲೇಖನ ಬರೆಸಬೇಕಾಯಿತು. ಕಂಪ್ಯೂಟರ್ ಆಗ ಬರ್ತಾ ಇತ್ತು, 1980 ಯಾವಾಗಲೋ ಅಥವಾ 70 ದಶಕದ ಕೊನೆಗೆ. ಗಣಕ ಗಕಾಗಾದಲ್ಲಿ ಬರ್ತದೆ, ಯಾರಿಂದ ಬರೆಸೋದು? ಯಾರೂ ನೋಡಿದವರಿಲ್ಲ, ಕಂಪ್ಯೂಟರು ಬಂದಿತ್ತಿಲ್ಲ ಮೈಸೂರಿಗೆ. ಡಾಕ್ಟರ್ ಎನ್ ಶೇಷಗಿರಿ ಅವರು ಎಲೆಕ್ಟ್ರಾನಿಕ್ಸ್ ಕಮಿಷನ್ ಆಫ್ ಇಂಡಿಯಾದ ಚೀಫ್ ಆಗಿದ್ದರು, ರಿಟೈರ್ ಆಗಲಿಕ್ಕೆ ಮೊದಲವರು, TIFRನಲ್ಲಿ. ಅವರು ಪತ್ರ ಬರೆದರು, ನಾನು ಕನ್ನಡದಲ್ಲಿ ಬರೆಯೋಕ್ಕೆ ಪ್ರಯತ್ನಪಟ್ಟೆ ಆದರೆ ಆಗಲಿಲ್ಲ ಅಂಥೇಳಿ ಇಂಗ್ಲೀಷ್ನಲ್ಲಿ ಬರೆದು 80 ಪುಟಗಳ ಲೇಖನ ಕಳಿಸಿಬಿಟ್ರು. ಭಾಳ ಸಂತೋಷ ಆಯಿತು ನನಗೆ, ಹಾಲು ಕುಡಿದಷ್ಟು ಸಂತೋಷ ಆಯಿತು, ಕನ್ನಡದಲ್ಲಿ ಪ್ರಥಮ ಬಾರಿಗೆ ಬರುತ್ತಲ್ಲ. ಆಮೇಲೆ ಬಂದಾಗ ನಮಗೆ ಕೆಲಸದ ಒತ್ತಡ ಇದ್ದದ್ರಿಂದ ಅನುವಾದ ಮಾಡೋದಕ್ಕೆ ಒಬ್ಬರು ಫಿಸಿಕ್ಸ್ ಪ್ರೊಫೆಸರ್ಗೆ ಕೊಟ್ಟೆ, ರಿಟೈರ್ಡ್ ಫಿಸಿಕ್ಸ್ ಪ್ರೊಫೆಸರ್, ನನಗಿಂತ ದೊಡ್ಡವರು, ಕನ್ನಡದಲ್ಲಿ ಲೇಖನ ಬರೆದವರು, ನನ್ನ ಮೈಸೂರಿನಲ್ಲೇ ಇದ್ದವರು, ರಿಟೈರ್ಡ್. ಇದಕ್ಕೆಲ್ಲ ನಾವು ದುಡ್ಡು ಕೊಡ್ತೇವೆ ವಿಶ್ವಕೋಶದಿಂದ, ಧರ್ಮದ ಕೆಲಸ ಅಲ್ಲ. ಅವರು 10 ದಿವಸಗಳಲ್ಲಿ ಮಾಡಿ ಕೊಟ್ಟುಬಿಟ್ರು. ಓದಿದರೆ ಭಯವಾಯಿತು. ರಾಜ್ಯಪಾಲರು ಈ ಯಂತ್ರದಲ್ಲಿ ಅಭಿನಯಿಸುವ ಪಾತ್ರ. ಕಂಪ್ಯೂಟರ್ಗೆ ರಾಜ್ಯಪಾಲ ಯಾಕೆ ಬರಬೇಕು? ಮೂಲ ನೋಡಿದೆ, ದ ರೋಲ್ ಪ್ಲೇಡ್ ಬೈ ದ ಗವರ್ನರ್ ಇನ್ ದಿಸ್ ಮಷೀನ್, ಇದು ನಂಬೋದ್ರಿ, ಇಸ್ ಅ ಫ್ಯಾಕ್ಟ್. ಓ, ಈಗೂ ಆಗುತ್ತಾ? ಅದು ಆಯ್ತು, ದ ರೋಲ್ ಪ್ಲೇಡ್ ಬೈ ದ ಗವರ್ನರ್ ಇನ್ ದಿ ಮಷೀನ್. ಓಕೆ, ಅಲ್ಲಿಂದ ಮುಚ್ಚಿದೆ. ಆ ಅನುವಾದಕರಿಗೆ ದುಡ್ಡು ಕೊಡೋದು ಕೊಟ್ಟುಬಿಡ್ತೇವೆ, ಲೀಗಲ್. ನಾನೇ ಕೂತ್ಕೊಂಡು ಮನೆಯಲ್ಲಿ ಹಗಲು ರಾತ್ರಿ ಕೂತು ಅದನ್ನು ನನಗೆ ತಿಳಿದಂತೆ ಟೆಕ್ನಿಕಲ್, ಯಾಕೆ ಸಬ್ಜೆಕ್ಟ್ ಗೊತ್ತಿದೆ ನನಗೆ, ಮತ್ತು ಮೂಲ ಈ ಬ್ರಿಟಾನಿಕ್ ಇದೆ, ಶೇಷಗಿರಿಯವರ ಲೇಖನ ಇದೆ, ಭಾವಾರ್ಥವನ್ನು ಗ್ರಹಿಸಿ ಮಾಡಬೇಕು. ಆಗ ಪ್ರೋಗ್ರಾಮ್ಗೆ ಏನು ಪದ ಮಾಡಬೇಕು, ಪ್ರೋಗ್ರಾಮರ್ಗೆ ಏನು ಮಾಡಬೇಕು, ಹಾರ್ಡ್ವೇರಿಗೆ ಏನು ಮಾಡಬೇಕು, ಸಾಫ್ಟ್ವೇರಿಗೆ ಏನು ಮಾಡಬೇಕು, ಡಿಸ್ಕಷನ್. ಲಕ್ಷ್ಮಣ್ ರಾಯರ್ ಮೈಸೂರಿನಲ್ಲಿದ್ದಾರೆ, ಫಿಸಿಕ್ಸ್ ಪ್ರೊಫೆಸರ್ ಇದ್ದಾರೆ, ಮತ್ತು ಹಿಂದೆ ಎಲ್ಲರ ಜೊತೆಯಲ್ಲಿ ನೋಡಿ, ದಿಸ್ ಈಸ್ ಮೈ ಪ್ರಾಬ್ಲಮ್ ಹೇಳಿ. ಅಂದರೆ ನೀವು ಓಪನ್ ಆಗಿರಬೇಕು, ಎಲ್ಲ ನಾನೇ ಮಾಡ್ತೇನೆ, ಎಲ್ಲ ಬಲ್ಲವರು ಎಲ್ಲ ಬಲ್ಲವರು ಬಹಳ ಇಲ್ಲ. ಹೀಗೆ ಮಾಡುವಾಗ ಹೊಳಿತದೆ, 10 ಜನರ ಜೊತೆ ಡಿಸ್ಕಷನ್ ಮಾಡುವಾಗ ಕ್ರಮವಿಧಿ ಪ್ರೋಗ್ರಾಮ್, ಕ್ರಮವಿಧ ವಿಧಾಯಕ ಪ್ರೋಗ್ರಾಮರ್, ಕ್ರಮವಿಧೇಯ ಪ್ರೋಗ್ರಾಮ್, ಕ್ರಮವಿಧಿ ಹೀಗೆ ಬಂತು. ಹಾರ್ಡ್ವೇರ್ ಸಾಫ್ಟ್ವೇರ್, ಯಂತ್ರಾಂಶ ತಂತ್ರಾಂಶ, ಇವತ್ತು ಚಾಲ್ತಿಗೆ ಬಂದುಬಿಟ್ಟಿದೆ. ಇದು ವಿಶ್ವಕೋಶದಿಂದ ಹೊರಬಂದದ್ದು, ನನ್ನಿಂದ ಅಲ್ಲ, ತಿಳ್ಕೊಳ್ಳಿ. ಒಬ್ಬರಿಂದ ಏನೂ ಮಾಡೋಕ್ಕಾಗಲ್ಲ, 10 ಜನ ಸೇರಿ ಆಗಬೇಕು. ಹೀಗೆ ಬೆಳೀತು, ಬಂತು. ಇಂಥದ್ದು ಬೇಕಾದಷ್ಟು ಅನುಭವಗಳಿದೆ. ಅದರಲ್ಲಿ ಏನಾಗಿದೆ, ಹೆಚ್ಚು ಸಾಲೆಗಳುಂಟು, ವೆಚ್ಚಕ್ಕೆ ಹೊಂದುಂಟು, ಮೆಚ್ಚಿ ಹೊಗಳುವ ಮಂದಿ ಮಾಗದರುಂಟು, ಹೆಚ್ಚು ಕಿಚ್ಚು ಹಚ್ಚಿಂದ ಸ್ವರ್ಗಕ್ಕೆ ಸರ್ವಜ್ಞ ಅಂತ ಆಗುತ್ತೆ. ಇದು ಸರ್ವಜ್ಞ ಅಣಕ. ಇದು ಹೆಚ್ಚು ಸಾಲೆಗಳುಂಟು, ವೆಚ್ಚಕ್ಕೆ ಹೊಂದುಂಟು, ಮತ್ತು ಮೆಚ್ಚಿ ಹೊಗಳುವ ಒಂದೇ ಮಾಗದರುಂಟು, ಕಿಚ್ಚು, ಅದು ಆ ರೀತಿ ಬರ್ತದೆ. ಹಾಗೆ ಅಂತ ಹೇಳಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಒಂದು ಈಗ ನಮ್ಮ ಅನೇಕ ನಾಗೇಶ್ ಹೆಗಡೆ ಬರೀತಾರೆ, ಚೆನ್ನಾಗಿ ಬರೀತಾರೆ. ಆಮೇಲೆ BS ಶೈಲಜಾ ಬರೀತಾರೆ. ಆಮೇಲೆ ಇವರು ಅನಂತರಾಮ ಬರೀತಾರೆ, ಈಗ ಅನೇಕ ಜನ ಎಸ್ ವೈ ಅಂಬೇಕರ್ ಬರೀತಾರೆ, ಮತ್ತು ರಾಧಾಕೃಷ್ಣ ಭಟ್ ಎ ಪಿ ರಾಧಾಕೃಷ್ಣ ಅಂತ ಬರೀತಾರೆ, ಎಲ್ಲ ಚೆನ್ನಾಗಿ ಬರೀತಾರೆ. ಅಲ್ಲಿ ನನ್ನ ಅಂಶ ಇಷ್ಟೇ, ತಾಕತ್ತಿನ ತಾಣದಿಂದ ಬರೆಯಬೇಕು. ಇಂಗ್ಲೀಷ್ ಬಲ್ಲವರು ಅದರಿಂದ ಬರೆಯೋಕ್ಕಾಗಲ್ಲ. ನೀವು ಫಿಸಿಕ್ಸ್ನಲ್ಲಿ ಒಂದು ಜನಪ್ರಿಯ ಬರೀಬೇಕೋ, ಮ್ಯಾಥಮೆಟಿಕ್ಸ್ ಬರೀಬೇಕೋ, ಅಸ್ಟ್ರಾನಮಿ ಬರೀಬೇಕೋ, ಆ ಸಬ್ಜೆಕ್ಟ್ನಲ್ಲಿ ನೀವು ಚೆನ್ನಾಗಿ ಟೆಕ್ನಿಕಲ್ಲಾಗಿ ಮಾಸ್ಟರ್ ಇರಬೇಕು. ಹಾಗೆ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಅಂತ ಬರುತ್ತೆ. ಒಂದು ನಿದರ್ಶನ ತಗೊಳ್ಳಿ, ದಿ ಅರ್ತ್ ರೊಟೇಟ್ಸ್ ಅರೌಂಡ್ ಇಟ್ ಸೆಲ್ಫ್ ಆ್ಯಂಡ್ ರಿವಾಲ್ವ್ಸ್ ಅರೌಂಡ್ ದಿ ಸನ್ ಅಂತ ಇಂಗ್ಲೀಷ್ನಲ್ಲಿ ಉಂಟು. ಅಸ್ಟ್ರಾನಮಿ ಎರಡಕ್ಕೂ ಸುತ್ತೋದು ಸುತ್ತೋದು ಹೇಳಿಬಿಡ್ತೀವಿ. ಭೂಮಿ ತನ್ನ ಸುತ್ತಲೂ ಸುತ್ತುತ್ತದೆ, ಸೂರ್ಯನ ಸುತ್ತಲೂ ಸುತ್ತುತ್ತದೆ, ಯಾರಿಗೂ ಸುತ್ತು ಕಡಿಮೆ ಇಲ್ಲಿ. ಇದು ನೀವು ಆ ಸಬ್ಜೆಕ್ಟನ್ನು ತಾಂತ್ರಿಕವಾಗಿ ಅಭ್ಯಸಿಸಿದರೆ ಮಾತ್ರ ಸಂಶಯ ಬರುತ್ತೆ, ಇಲ್ಲದ್ರೆ ಬರೋದು ಅಲ್ಲಿ ಅರ್ಥ ಆಗತ್ತೆ. ಹಾಗಾದರೆ ಏನು ಮಾಡಬೇಕು? ತನ್ನ ಸುತ್ತಲೂ ಸುತ್ತೋದು ಬುಗುರಿ ಗಿರಿಕಿ ಹೊಡೆದಂತೆ, ಸೂರ್ಯನ ಸುತ್ತಲೂ ಸುತ್ತದ್ದು ಭಕ್ತ ಅಶ್ವತ್ಥ ಗಂಟೆಯ ಸುತ್ತ ಪ್ರದಕ್ಷಿಣೆ ಬಂದಂತೆ, ಎರಡು ವಿಭಿನ್ನವಾದ ಚಲನೆಗಳು. ಕನ್ನಡದಲ್ಲಿ ಏನು ಉಂಟಾಗಾದರೆ ಉಂಟು, ಆವರ್ತನೆ ತನ್ನ ಸುತ್ತಲೂ, ಪರಿಭ್ರಮಣೆ ಇನ್ನೊಂದರ ಸುತ್ತಲೂ ಬರುತ್ತೆ. ನೆಸೆಸಿಟಿ ಈಸ್ ದಿ ಮದರ್ ಆಫ್ ಇನ್ವೆನ್ಷನ್. ಹೀಗೆ ಮಾಡ್ತಾ ಹೋದರೆ ವಿಕಿರಣ ಪಟುತ್ವ, ರೇಡಿಯೋ ಆ್ಯಕ್ಟಿವಿಟಿ, ವಿಕಿರಣ ರೇಡಿಯೋ ಅಂತ ಬಂದಿದೆ, ಇದೆಲ್ಲ ಬರ್ತಾ ಇರ್ತದೆ. ಇಲ್ಲಿ ವಿಜ್ಞಾನ ಒಂದರಿಂದಲೇ ಜಗತ್ತು ಉದ್ಧಾರ ಆಗುತ್ತೆ ಅನ್ನೋ ಭ್ರಮೆ ಯಾವ ವಿಜ್ಞಾನಿಗೂ ಇಲ್ಲ, ನನಗಂತೂ ಎಂದೂ ಇಲ್ಲ. ನಾನು ಬರೀ ವಿಜ್ಞಾನದ ವಿದ್ಯಾರ್ಥಿ ಅಥವಾ ಬರವಣಿಗೆಗಾರ. ಐನ್ಸ್ಟೈನ್ ತಗೊಳ್ಳಿ, ಚಂದ್ರಶೇಖರ್ ತಗೊಳ್ಳಿ, ನ್ಯೂಟನ್ ತಗೊಳ್ಳಿ, ಯಾವ್ಯಾವ ರಾಮನ್ ತಗೊಳ್ಳಿ, ವಿಜ್ಞಾನದಿಂದಲೇ ಜಗತ್ತಿನ ಉದ್ಧಾರ ಅನ್ನುವ ಭ್ರಮೆ ಅವ್ರಿಗೆ ಯಾರಿಗೂ ಇಲ್ಲ. ಹಾಗಾದರೆ ಏನಿದು, ಯಾಕೆ ಹೇಗಾಗ್ತಾ ಇದೆ ಅಂದರೆ, ವಿಜ್ಞಾನ ಬೇರೆ, ತಂತ್ರವಿದ್ಯೆ ಬೇರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಟೆಕ್ನಾಲಜಿ ಈಸ್ ದಿ ಅಪ್ಲಿಕೇಶನ್ ಆಫ್ ವಿಜ್ಞಾನ. ನೇಚರ್ಗೆ ಮಾಡಿ ನಮಗೆ ಸೌಕರ್ಯಗಳು ಮಾಡಿಕೊಂಡಿದ್ದೇವೆ. ಆದರೆ ಇಲ್ಲಿ ಇಷ್ಟಾಗುವಾಗ ಮನುಷ್ಯನಿಗೆ ಮನಸ್ಸಿಗೆ ವಿವೇಕವನ್ನು ಕೊಡಬೇಕು. ಅದೊಂದು ಹೊಸ ವರ ಸಿದ್ಧಿಸಿದೆ, ಅದು ಭಸ್ಮಾಸುರ ಹಸ್ತ ಆಗಬಾರದು, ಮೋಹಿನಿಯ ಹಸ್ತ ಆಗಬೇಕು. ಮೋಹಿನಿ ಏನು ಮಾಡಿದ್ಲು, ಅಮೃತವನ್ನು ಹಂಚಿದಳು. ಭಸ್ಮಾಸುರ ಏನು ಮಾಡಿದ, ತನ್ನಲ್ಲಿ ಇಟ್ಕೊಂಡು ಸುಟ್ಟು ಸತ್ತೋದ. ಇದೆಲ್ಲ ಮೆಟಫರ್ಸ್ ಆಗಿ ಇಟ್ಕೊಳ್ಬೇಕು. ಅದು ಬರಬೇಕಾದ್ರೆ ನಮ್ಮ ಮನೆ ಮನೆಯಲ್ಲಿ ಚಿಕ್ಕಂದಿನಿಂದ, ಶಾಲೆ ಶಾಲೆಯಲ್ಲಿ, ಸಮಾಜ ಸಮಾಜದಲ್ಲಿ, ಎಲ್ಲಿಂದೆಲ್ಲಿಗೆ ಧರ್ಮದ ಒಂದು ಪಾತ್ರ. ಧರ್ಮ ಅಂದರೆ ರಿಲಿಜನ್ ಹೇಳುವ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ನೀ ಯಾವುದು ನೀತಿ, ಯಾವುದು ಅನೀತಿ. ಇಲ್ಲಿ ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಹೇಳ್ತಾ ಇಲ್ಲ ಅನ್ನೋದು ಗಮನಿಸಿ. ಇದು ಧರ್ಮ, ವಿಜ್ಞಾನರಹಿತವಾದಂಥ ಧರ್ಮ ಕುರುಡು. ಧರ್ಮರಹಿತವಾದ ವಿಜ್ಞಾನ ಕುಂಟು. ಏನರ್ಥ? ಧರ್ಮ ಅಮೂರ್ತವಾದ ಗುರಿಯನ್ನು ಕಾಣಿಸುತ್ತದೆ. ಮುಂದೆ ನಡಿ, ಚೆನ್ನಾಗಿರುತ್ತದೆ, ಮತ್ತೊಂದಿರುತ್ತೆ, ಹನುಮಂತನಿಗೆ ತೋರಿಸಿದ್ದದು. ಇದು ಧರ್ಮ, ಆದರ್ಶವನ್ನು ಕೊಡುವಂಥದ್ದು ಧರ್ಮ. ನೀತಿ ಸಂಹಿತೆ ಅದರ ಸಾಗರ. ಅದರ ಆದರ್ಶ ತಲುಪಬೇಕಾದ್ರೆ ನೀವು ನಡಿಬೇಕು, ನಡಿಬೇಕಾದ್ರೆ ಅಲ್ಲಿ ವಿಜ್ಞಾನ. ಇದು ಪರಸ್ಪರ ಪೂರಕ ಪೋಷಕ. ಆದರೆ ನಮಗೇನಾಗಿದೆ ಇವತ್ತಂತ ಹೇಳಿದ್ರೆ, ಆ ಧರ್ಮವನ್ನು ಬಿಟ್ಟಿದ್ದೇವೆ. ನೀತಿಯಲ್ಲಿ ಉಂಟು, ವಿಜ್ಞಾನಿಗಳಿಗೆ ನೀತಿಯಲ್ಲಿ ಉಂಟು, ಅಥವಾ ಯಾರಿಗೇನು ನೀತಿ ಉಂಟು, ರಾಜಕಾರಣಿಗಳು ಉಂಟು, ಹೇಗಾದರೂ ಗೆದ್ದರೆ ಆಯಿತು, ದುಡ್ಡು ಮಾಡಿದ್ರೆ ಆಯಿತು, ಸಮ ಅದಾಗಬಾರ್ದು. ಅದು ಇತ್ತು ಹಿಂದೆ, ನಮ್ಮ ಮಹಾಕಾವ್ಯಗಳು ಹೇಳೋದು ಅದನ್ನೇ. ಆದರೆ ಅದನ್ನೆಲ್ಲ ಓದ್ತೇವೆ, ಇಲ್ಲಿ ರೂಢಿಗೆ ತರೋದಿಲ್ಲ, ತರಬೇಕು. ಅದಕ್ಕೆ ಒಂದು ಪುಸ್ತಕ ಬರೆದಿದ್ದಾರೆ ಬರ್ನಾಲ್ ಅನ್ನುವಂಥ ನೊಬೆಲ್ ಲಾರಿಯೇಟ್ಗಳ ಗುರುಗಳ ಗುರು. ತಾನು ನೊಬೆಲ್ ಲಾರಿಯೇಟ್ಗೆ ಹೋಗಲಿಲ್ಲ, ಬಂದದನ್ನೆಲ್ಲ ಕೊಟ್ಬಿಟ್ರು ಅವರು. ಕಳೆದ ಶತಮಾನದಲ್ಲಿ 19-20 ಶತಮಾನದಲ್ಲಿದ್ದರು. ದಿ ಸೋಷಿಯಲ್ ಫಂಕ್ಷನ್ ಆಫ್ ಸೈನ್ಸ್ ಅಂತಿದೆ, ಅದ್ಭುತವಾದ ಪುಸ್ತಕ, ಓದಿ. ಇಂಗ್ಲೀಷ್ನಲ್ಲಿದೆ. ವಿಜ್ಞಾನದ ಸಾಮಾಜಿಕ ಪಾತ್ರ ಖಂಡಿತ ಉಂಟು ಉಂಟು ಉಂಟು, ಅದನ್ನು ಬಿಟ್ಟಿದ್ದೇವೆ. ಲಾಭ ಲಾಭ ಒಂದೇ ಇಟ್ಕೊಂಡಿದ್ದೇವೆ, ಹಾಗಾಗಿ ಹಾಳಾಗ್ತಾ ಇದ್ದೇವೆ. ತಂದೆ ಕೊಳಲು ಓದ್ತಾ ಇದ್ದರು, ಕಲಿತಲ್ಲ ಸ್ವಯಂ. ನಮ್ಮ ಅಜ್ಜಿ, ಚಿಕ್ಕಜ್ಜಿ ಶಾಸ್ತ್ರೀಯವಾಗಿ ಪಿಟೀಲು ಕಲಿತು, ಒಳ್ಳೆ ಕೋಕಿಲ ಕಂಠಿ, ಅವರು ಅದ್ಭುತವಾಗಿ ಹಾಡ್ತಿದ್ರು. ಅಲ್ಲಿ ಬಂದ ಮಕ್ಕಳಿಗೆಲ್ಲ ಧರ್ಮಾರ್ಥ ಪಾಠ ಹೇಳ್ಕೊಡ್ತಿದ್ರು, ಸಂಗೀತವನ್ನು, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು. ತಾಯಿ ಪಿಟೀಲು ನುಡಿಸ್ತಿದ್ರು, ಹಾಡ್ತಿದ್ರು. ಹೀಗೆ ಮನೆಯೇ ಒಂದು ಸಂಗೀತ ಶಾಲೆ. ಮತ್ತು ಮಂಗಳೂರಾಯಿತು, ಮದ್ರಾಸ್ ಹೋಗುವಷ್ಟೊತ್ತಿಗೆ ರೆಕ್ಕೆ ಪುಕ್ಕ ಬಲಿಯಿತು. ಅಲ್ಲಿ ಮನೆ ಮನೆಯಲ್ಲಿ ಸಂಗೀತ. ಅಲ್ಲಿ 5 ಇದ್ದೆ ನಾನು, 3 ಓದಿದ್ದು ಮತ್ತು 2 ಟ್ಯೂಟರ್ ಆಗಿದ್ದದ್ದು. ಮನೆ ಮನೆಯಲ್ಲಿ, ಮೂಲೆ ಮೂಲೆಯಲ್ಲಿ ಸಂಗೀತ. ಸಾಯಂಕಾಲದ ಹೊತ್ತಿಗೆ ಏನು ಮಾಡೋದು, ಸ್ಟೂಡೆಂಟ್ ಆಗಿರುವಾಗಲೂ ಮುಂದೆ ಟ್ಯೂಟರ್ ಆಗಿರುವಾಗಲೂ ಎಲ್ಲೂ ಹೋಗೋದು ಹೋದಲ್ಲಿ ಅಲ್ಲಿ ಒಂದು ಕಡೆ ಚಪ್ಪರ ಇರ್ತದೆ, ಅಲ್ಲಿ ಒಂದು ತೋರಣ ಇರುತ್ತೆ, ಅಲ್ಲಿ ಒಂದು ಮದುವೆ, ಅಲ್ಲಿ ಒಂದು ಒಳ್ಳೆ ಸಂಗೀತ ಇರುತ್ತೆ, ಡಿ ಕೆ ಪಟ್ಟಮಳ್ ಇರ್ಬೋದು, ಸುಬ್ಬಲಕ್ಷ್ಮಿ ಇರ್ಬೋದು, ಅರಿಯಾಕುಳಿ ರಾಮಾನುಜಯಂಗಾರ್ ಅವ್ರದ್ದೆಲ್ಲ ಒಳ್ಳೆ ನಿಶ್ಶಬ್ದವಾಗಿ ಶಿಷ್ಯಸ್ತಿನಿಂದ ಇರ್ತಾರೆ. ಅಲ್ಲಿ ಹೋಗೋದು, ಅನ್ಇನ್ವೈಟೆಡ್ ಗೆಸ್ಟು, ಸಂಗೀತ ಕೇಳೋದು, ಸಂಗೀತ ಕೇಳಿದ ಮೇಲೆ ಪುಕ್ಕಟೆ ಊಟ ಸಿಕ್ಕತ್ತೆ, ಅದೆಲ್ಲ ಊಟ ಮಾಡಿಬಿಟ್ಟು ಬರೋದು. ಹೀಗೆ ಹೀಗೆ ಬಂದುಬಿಡ್ತು, ಸಂಗೀತ ಆಸಕ್ತಿ ಬಂತು. ಅಲ್ಲಿಂದ ಬೆಂಗಳೂರಿಗೆ ಬಂದೆ ಲೆಕ್ಚರರ್ ಆಗಿ 65ಕ್ಕೆ ಹೇಳಿದಂತೆ. 65ಕ್ಕೆ ಹೋಗಿ ಇದ್ದಾಗ ಅಲ್ಲಿ ಸಂಗೀತ ಸಭೆಗಳಿದೆ ಆರ್ಗನೈಸ್ಡ್, ಹೋದೆ ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿ ಶ್ರೀಕಂಠನ್, ಲಾಲ್ಗುಡಿ ಜಯರಾಮನ್, ಉಮಯಾಳಪುರಂ ಶಿವರಾಮನ್ ಇವರದ್ದು ಸಂಗೀತ. ಅಲ್ಲಿ ಶ್ರೀಕಂಠನ್ ಹೆಸರು ಕನ್ನಡಿಗರಾದರೂ ಕೂಡ ಮದ್ರಾಸಲ್ಲಿ ಪ್ರಚಲಿತ ಗೊತ್ತಿಲ್ಲ, ಅವ್ರ ಹೆಸರು ಎಲ್ಲೋ ಓದಿದ್ದು ಮಾತ್ರ, ಅವ್ರು ಎಂಥ ಯಾವ ಮಟ್ಟದವರು ಗೊತ್ತಿತ್ತಿಲ್ಲ. ಲಾಲ್ಗುಡಿ ಜಯರಾಮನ್ ಜೀನಿಯಸ್, ಗೊತ್ತಿತ್ತು, ಕೇಳಿದ್ದೇನೆ ಮದ್ರಾಸ್ನಲ್ಲಿ, ಶಿವರಾಮನ್ ಗೊತ್ತಿದೆ. ಸೊ ಲಾಲ್ಗುಡಿ ಜಯರಾಮನ್ ಮತ್ತು ಶಿವರಾಮನ್ ಕೂತ್ಕೊಳ್ಬೇಕಾದ್ರೆ ಶ್ರೀಕಂಠನ್ ಶುಡ್ ಬಿ ಎ ಬಿಗ್ ಆರ್ಟಿಸ್ಟ್. ಹೋಗೋಣ ಅಂತ ಹೋದೆ ಬಸ್ನಲ್ಲಿ, ಹೋಗಿ ಹನುಮಂತನಗರದಿಂದ ಅಲ್ಲಿಗೆ ಹೋದದ್ದು, ಎಲ್ಲಿಗೆ, ಮಲ್ಲೇಶ್ವರಂ 8th ಕ್ರಾಸ್ಗೆ. ಅಲ್ಲೋಗಿ ಕೇಳಿದೆ 3.5 ಗಂಟೆ ದೈವಿಕ ಸಂಗೀತ, ಬಹಳ ಖುಷಿಯಾಯಿತು, ಇಂಥವ್ರು ಕರ್ನಾಟಕದಲ್ಲಿ ಇದ್ದಾರಲ್ಲ ಅಭಿಮಾನವಾಯಿತು. ಆದರೆ ಮದ್ರಾಸಿಗೆ ಯಾಕೆ ಬರಲಿಲ್ಲ, ಪುನಃ ಲಿಂಗ್ವಿಸ್ಟಿಕ್ ಶಾವಿನಿಸಮ್, ಇಲ್ಲಿನವ್ರನ್ನ ಅವ್ರು ಕರೆಸೋದಿಲ್ಲ, ಆದರೆ ಅವ್ರನ್ನೆಲ್ಲ ಇಲ್ಲಿ ಕರೆಸ್ತಾರೆ, ಅದು ಬೇರೆ ವಿಷಯ ಬಿಡಿ. ಇದಾದಮೇಲೆ ಸಂಯುಕ್ತ ಕರ್ನಾಟಕದಲ್ಲೂ ಒಂದು ರಿವ್ಯೂ ಬಂತು, ಅದರ ಬಗ್ಗೆ ಯಾರೋ ಬರೆದ್ರು, ಸಾರಂಗ್ರಾಹಿ ಅಂತ, ಯಾರಿಗೂ ಗೊತ್ತಿಲ್ಲ, ಆದರೆ ಬೈದು ಬರೆದ್ರು, ಚೆನ್ನಾಗಿತ್ತಿಲ್ಲ ಶ್ರೀಕಂಠನ್ ಆ ಮಟ್ಟಕ್ಕೆ ಹಾಡಕ್ಕೆ ಬರಲಿಲ್ಲ ಅವರಿಗೆ ಅಂತ ಒಂಥರ ತಿರಸ್ಕಾರಯುತವಾಗಿ ಬರೆದ್ರು. ಎಲ್ಲ ಇದೇನಾಗಿದೆ, ಇಷ್ಟು ಚೆನ್ನಾಗಿ ಹಾಡಿದ್ದಾರೋ ಎಲ್ಲ ರಾಗಗಳ ಪಟ್ಟಿ ನೆನಪಿತ್ತು ನನಗೆ. ನಾನು ಅದಕ್ಕೆ ಖಂಡಿಸಿ ಒಂದು ಪತ್ರ ಬರೆದೆ ಮರ್ಯಾದೆ ಲಿಮಿಟ್ನಲ್ಲಿ, ಇಷ್ಟಿಷ್ಟು ಹಾಡಿದರು, ಅದನ್ನು ಅವರು ವರದಿ ಮಾಡಲಿಲ್ಲ, ಇಷ್ಟಿಷ್ಟು ಚೆನ್ನಾಗಿತ್ತು, ಅದ್ಭುತವಾಗಿತ್ತು, ಅದೆಲ್ಲ ಬರೆದು ಯಾಕೆ ಚೆನ್ನಾಗಿತ್ತು ಅನ್ನೋದು ಮ್ಯಾಥಮೆಟಿಕ್ಸ್ ಸ್ಟೂಡೆಂಟು, ಕಾರ್ಯಕಾರಣ ಸಂಬಂಧ ಕೊಟ್ಟು ಬರದೆ ಅದು ಪಬ್ಲಿಷ್ ಮಾಡಿಬಿಟ್ರು. ಆಶ್ಚರ್ಯ ಮಾಡಿಬಿಟ್ರು, ಮಾಡಿಬಿಟ್ಟು ಮರುದೇನಾ ಒಬ್ಬ ಹುಡುಗ ಬಂದ, ನಮ್ಮ ಸ್ಟೂಡೆಂಟ್, ನನ್ನ ಡೈರೆಕ್ಟ್ ಸ್ಟೂಡೆಂಟ್ ಅಲ್ಲ, ಕಾಲೇಜಿನ ಸ್ಟೂಡೆಂಟು, ಸರ್ ನಾನು ಶ್ರೀಕಂಠನ್ ಅವರ ಮಗ ರಮಾಕಾಂತ್, ಇಲ್ಲಿ ವಿದ್ಯಾರ್ಥಿ, ನೀವು ನಮ್ಮ ಮರ್ಯಾದೆ ಉಳಿಸಿದ್ರಿ ಅಂತ ಭಾಳ ಹೇಳಿದ. ಹೀಗೆ ಬಾಂಧವ್ಯ ಅವರಲ್ಲೇ ಬೆಳೀತು ನಮಗೆ, ಸಂಗೀತ ಬಾಂಧವ್ಯ ಹೀಗೆ ಬೆಳೆದು ಬೆಳೆದು ಬೆಂಗಳೂರಿನಲ್ಲಿ ನಾನೇನು ಬರೀತಿತ್ತಿಲ್ಲ. ಮೈಸೂರಿಗೆ ಬಂದಾಗ ಇನ್ನೊಂದು ಗೊತ್ತಾಯಿತು, ಮೈಸೂರಿನಲ್ಲಿ ನೀವು ಯು ನಾಕ್ ಯು ಗೆಟ್ ಮ್ಯೂಸಿಕ್, ಅಷ್ಟು ಇಲ್ಲಿ ಉಂಟು ಒಂದು ಜಲಾನಯನ ಪ್ರದೇಶ ಸಂಗೀತಕ್ಕೆ. ಆದರೆ ಯಾರೂ ಹೊರಗೆ ಬರೋದಿಲ್ಲ ಮತ್ತು ಮಾತಾಡೋದಿಲ್ಲ, ಬರೆಯೋದಿಲ್ಲ. ಈಗ ಇಂಥ ಮೂಕರು ಯಾಕಾದರೆ ಇವರು, ನಾನು ಅಲ್ಲಿ ಬೆಳೆದವನು ನೋಡಿ, ಕೊಡಗಿನವನು, ಬೆಟ್ಟಗಳ ಜೊತೆಯಲ್ಲಿ ಓಡಾಡಿದವನು, ಮದ್ರಾಸ್ನಲ್ಲಿ ಪಳಗಿದವನು, ಮಂಗಳೂರಿನಲ್ಲಿ ಇದ್ದವನು, ಯಾಕಾಗಬೇಕು. ಅಲ್ಲಿಂದ ಇಲ್ಲಿ ಅಷ್ಟು ದಿವಸ ಸ್ಟಾರ್ ಆಫ್ ಮೈಸೂರು ಯಾವುದೋ ಪಬ್ಲಿಷ್ ಶುರುವಾಯಿತು ಇಲ್ಲಿ 78ನೇ ಇಸವಿ, ಅಲ್ಲಿಗೆ ಬರೆಯೋಕ್ಕೆ ಶುರು ಮಾಡಿದೆ. ಗೊತ್ತಿದ್ದು ಬರೆದದ್ದಲ್ಲ, ಆದರೆ ಯಾರು ಬರೀಬೇಕಲ್ಲ ಅಂತ ಬರೆದೆ. ಅದು ಹೀಗೆ ಬಂದಿದೆ ನೋಡಿ. ಸಂಗೀತವೆನ್ನುಸಿರು, ಸಾಹಿತ್ಯವೆನ್ನೊಡಲು, ವಿಜ್ಞಾನವೆನ್ನ ಕ್ಷಣ. ಹೀಗೆ ಸಂತೋಷವಾಗಿದ್ದೇನೆ.